ಕೇಳು 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 ಜಾಣ ಜಾಣ ಸುದಿಯ ಕೇಳು 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 ಜಾಣ ಇಂದು ಅಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದಿಯ ಕೇಳು 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 ಜಾಣ ಜಾಣ ಸುದಿಯ ಕೇಳು 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 ಜಾಣ
ಸಂಪುಟ ನಾಲ್ಕು ಸಂಚಿಕೆ 189 ಏಪ್ರಿಲ್ 1, 2021 ಜಾಣ ಅರಿಮೆ
ಬಹುಶಃ ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ. ಪ್ರಾಣಿಗಳಲ್ಲಿ ಸಮಾಜ ಹೇಗೆ ರಚನೆಯಾಗಿರುತ್ತದೆ ಎನ್ನುವ ಬಗ್ಗೆ ಸಮಾಜ ಜೀವಿ ಪ್ರಾಣಿಗಳಾದ ಇರುವೆ, ಕಣಜ ಹಾಗೂ ಜೇನುನೊಣಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಪ್ರೊಫೆಸರ್ ಆಗಿದ್ದ ಇವರು ಹಲವು ಉನ್ನತ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಥವಾ ಇನ್ಸಾದಂತಹ ಪ್ರತಿಷ್ಠಿತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರೊಫೆಸರ್ ಗದಕ್ಕರ್ ಇತ್ತೀಚೆಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ವಿಜ್ಞಾನ, ಸಮಾಜ ಹಾಗೂ ಪ್ರಜಾಸತ್ತೆಯ ನಡುವಿನ ಸಂಬಂಧಗಳ ಬಗ್ಗೆ ಒಂದು ಅಂಕಣವನ್ನು ಆರಂಭಿಸಿದ್ದಾರೆ. ಈ ಅಂಕಣದ ಕನ್ನಡ ಅನುವಾದವನ್ನ ನಾವು ಜಾಣಸುದ್ದಿಯಲ್ಲಿ ನಿಮಗೆ ಕೇಳಿಸಲಿದ್ದೇವೆ.
ವಿಸ್ಮಯಕ್ಕಿಂತ ವಿಸ್ಮಯ ಭಾಗ 15. ಸೋಂಕು ರೋಗಗಳನ್ನು ಕೀಟ ಸಮಾಜಗಳು ಹೇಗೆ ಎದುರಿಸುತ್ತವೆ? ಪರಜೀವಿಗಳ ವಿಕಾಸ ಸಫಲವಾಗಿರುವುದಕ್ಕೆ ಕಾರಣ ಅವು ಕಾಯಿಲೆಯುಂಟು ಮಾಡುತ್ತವೆ ಎನ್ನುವುದೂ ಅಲ್ಲ, ಅವು ತಮ್ಮ ಆತಿಥೇಯರನ್ನು ಕೊಲ್ಲುತ್ತವೆನ್ನುವುದೂ ಅಲ್ಲ. ಬದಲಿಗೆ ಅವುಗಳೆಷ್ಟರ ಮಟ್ಟಿಗೆ ತಮ್ಮ ಆತಿಥೇಯರ ದೇಹವನ್ನು ಬಳಸಿಕೊಂಡು ಬೆಳೆದು ಸಂಖ್ಯೆಯಲ್ಲಿ ಹೆಚ್ಚಾಗಿ ಹಾಗೂ ಹೊಸ ಜೀವಿಗಳಿಗೆ ಸೋಂಕುತ್ತವೆ ಎನ್ನುವುದರ ಮೇಲೆ ಅವೆಷ್ಟು ಉತ್ತಮ ಪರಜೀವಿಗಳೆನ್ನುವುದು ತೀರ್ಮಾನವಾಗುತ್ತದೆ. ಕಾಯಿಲೆ ಮತ್ತು ಸಾವು ಅನಿವಾರ್ಯ. ಇರುವೆ, ಜೇನೊಣ, ಕಣಜ ಹಾಗೂ ಗೆದ್ದಲಿನಂತಹ ಸಮಾಜ ಜೀವಿಗಳ ಗೂಡುಗಳು ಪರಜೀವಿಗಳಿಗೆ ಒಂದು ತೆರನಾದ ಸ್ವರ್ಗವಿದ್ದಂತೆ. ಅಲ್ಲಿ ಒಂದೇ ತೆರನ, ತಳಿಗುಣವಿರುವ ಹಾಗೂ ಅದರಿಂದಾಗಿ ಸೋಂಕಿಗೆ ಒಂದೇ ರೀತಿಗೆ ತುತ್ತಾಗಬಲ್ಲ ಜೀವಿಗಳು ಬಲು ದಟ್ಟವಾಗಿ ಕೂಡಿಕೊಂಡಿರುತ್ತವೆ. ಇದು ಸೋಂಕು ರೋಗ ಹರಡುವುದಕ್ಕೆ ಹೇಳಿ ಮಾಡಿಸಿದ ಸಂದರ್ಭ. ಹೀಗಾಗಿ ಈ ಕೀಟ ಸಮಾಜಗಳಿಗೆ ಪರಜೀವಿಗಳ ಪೀಡೆ ಇರುವುದು ಅಚ್ಚರಿಯೇನಲ್ಲ. ಕೀಟ ಸಮಾಜಗಳು ಈ ಪೀಡೆಯ ಹೊರತಾಗಿಯೂ ಬದುಕುಳಿದು ಈ ಭೂಮಿಯ ನೆಲಜೀವಿಗಳಲ್ಲಿ ಪ್ರಧಾನ ವರ್ಗವಾಗಿ ವಿಕಾಸವಾಗಿವೆ. ಇದು ವಿರೋಧಾಭಾಸದ ಸ್ಥಿತಿ ಎನ್ನಿಸಿದರೂ ಕೋಟ್ಯಂತರ ವರ್ಷಗಳಿಂದಲೂ ಇದಕ್ಕೊಂದು ಪರಿಹಾರ ಇದ್ದೇ ಇತ್ತು ಎನ್ನುವುದು ಸತ್ಯ. ಇದುವೇ ಕೀಟ ಸಮಾಜ ಹಾಗೂ ಪರಜೀವಿಗಳ ನಡುವಿನ ಒಂದು ಬಗೆಯ ಮೋಸದ ಹಗ್ಗಜಗ್ಗಾಟ. ನಿಸರ್ಗದ ಆಯ್ಕೆ ಎನ್ನುವುದು ಇದೆಯೋ? ಇದ್ದರೆ ಅದರ ನಿಜ ಸಾಮರ್ಥ್ಯವೇನು? ಹೀಗೆ ಎರಡು ಸ್ಪರ್ಧಿಗಳು ಗೆಲ್ಲಲು ನಿಸರ್ಗದ ಆಯ್ಕೆಯನ್ನೇ ಬಳಸಿದಾಗ ಏನಾಗುತ್ತದೆ ಎನ್ನುವುದನ್ನು ತಿಳಿಯಲು ಈ ಹಗ್ಗಜಗ್ಗಾಟ ವಿಕಾಸ ಜೀವಿ ವಿಜ್ಞಾನಿಗಳಿಗೆ ಸದವಕಾಶ ಒದಗಿಸಿದೆ. ವಿಕಾಸ ಜೀವಿ ವಿಜ್ಞಾನಿಗಳು ಇದರಿಂದ ದೊರೆತ ಫಲವನ್ನು ನೋಡಿ ಆನಂದ ತುಂದಿಲರಾಗಿ ಬಿಟ್ಟಿದ್ದಾರೆ. ಮನುಷ್ಯ ಮತ್ತು ಈ ಸಾರ್ಸ್ ಕೋವಿ 2 ವೈರಸ್ಸಿನ ನಡುವಿನ ಈ ಸೆಣಸಾಟದ ಬಗ್ಗೆ ನಾನು ಕಳೆದೊಂದು ವರ್ಷದಿಂದ ಓದಿದ ಸುದ್ದಿಗಳೆಲ್ಲವೂ ಈ ಕೀಟ ಸಮಾಜದ ಬಗ್ಗೆ ಹಾಗೂ ಅವು ತಮ್ಮನ್ನು ಕಾಡುವ ಪರಜೀವಿಗಳನ್ನು ತತ್ಫಲವಾಗಿ ಬರುವ ಕಾಯಿಲೆಗಳನ್ನು ನಿಭಾಯಿಸುವ ಬಗ್ಗೆ ಚಿಂತನೆಗೆ ದೂಡಿದೆ. ಕೀಟಗಳು ಹಾಗೂ ಅವುಗಳ ಪರಜೀವಿಗಳ ಬಗ್ಗೆ ಆಗಿರುವ ನೂರಾರು ಅಧ್ಯಯನಗಳು ನನಗಿಷ್ಟವಾದ ಕೆಲವನ್ನು ನೆನಪಿಸಿಕೊಳ್ಳಲು ಅವಕಾಶ ಒದಗಿಸಿಕೊಟ್ಟಿವೆ. ಇವುಗಳಲ್ಲಿ ನಾನು ಮೆಚ್ಚುವ ಕಥೆ ಎಂದರೆ ಆಕಸ್ಮಿಕವಾಗಿಯೂ ಜಾಣತನದ ಪ್ರಯೋಗಗಳಿಂದಲೂ ಪತ್ತೆಯಾದ ಜೇನೊಣಗಳ ಸ್ವಚ್ಛ ನಡೆ. ಆಕಸ್ಮಿಕವಾಗಿ ತಿಳಿದದ್ದು ಅಮೆರಿಕೆಯ ಅಯೋವಾದ ಒಬ್ಬ ಜೇನು ಕೃಷಿಕ ಎಡ್ವರ್ಡ್ ಬ್ರೌನ್ನಿಂದ. ಅಮೆರಿಕನ್ ಫೌಲ್ ಬ್ರೂಡ್ ಎನ್ನುವುದು ಫೀನಿ ಬ್ಯಾಸಿಲಸ್ ಎನ್ನುವ ಬ್ಯಾಕ್ಟೀರಿಯಾದಿಂದ ಜೇನೊಣಗಳ ಹುಳುಗಳಿಗೆ ಹತ್ತುವ ರೋಗ. ಇದು ಎಪಿಸ್ ಮೆಲಿಫೆರಾ ಎನ್ನುವ ಯುರೋಪಿಯನ್ ಜೇನೊಣಗಳ ಲಾರ್ವಾಗಳು ಹಾಗೂ ಪ್ಯೂಪಾಗಳನ್ನು ಕೊಲ್ಲುತ್ತದೆ. ಜೇನು ಕೃಷಿಕರು ಹೀಗೆ ಕಾಯಿಲೆ ತಗುಲಿದ ಜೇನುಗೂಡುಗಳನ್ನು ಅವು ನೈಸರ್ಗಿಕ ಆಯ್ಕೆಯ ಪ್ರತಿರೋಧವನ್ನು ಬೆಳೆಸಿಕೊಳ್ಳುವುದಕ್ಕೂ ಮೊದಲೇ ಸುಟ್ಟು ಹಾಕಿಬಿಡುತ್ತಾರೆ. ಆದರೆ ಇದಕ್ಕೆ ಒಂದು ಪ್ರಖ್ಯಾತವಾದ ಅಪವಾದವೂ ಇದೆ. ಈ ಕಾಯಿಲೆಯಿಂದ ಜೇನುಗಳು ಸತ್ತದ್ದರಿಂದ ಖಾಲಿಯಾಗಿದ್ದ ಜೇನುಗೂಡುಗಳನ್ನು ಎಡ್ವರ್ಡ್ ಬ್ರೌನ್ ಅಪಾರ ಸಂಖ್ಯೆಯಲ್ಲಿ ಬೇರೆ ಕೃಷಿಕರಿಂದ ಖರೀದಿಸಿದ್ದ. ಈ ಗೂಡುಗಳಿಂದ ಮೇಣವನ್ನು ತೆಗೆಯುವುದು ಅವನ ಗುರಿಯಾಗಿತ್ತು. ಆದರೆ ಮೇಣವನ್ನು ತೆಗೆಯುವುದಕ್ಕೂ ಮೊದಲು ತಾನು ಸಾಕಿದ್ದ ಜೇನೊಣಗಳನ್ನು ಈ ಗೂಡುಗಳಲ್ಲಿ ಇರುವ ಜೇನನ್ನು ಕದಿಯಲು ಬಿಟ್ಟ. ತನ್ನನ್ನು ತಾನು ಜಾಣ ಎಂದುಕೊಂಡಿದ್ದ. ಆದರೆ ಆ ಜೇನೊಣಗಳು ಜೇನಿನ ಜೊತೆಗೆ ಕಾಯಿಲೆ ತರುವ ಬ್ಯಾಕ್ಟೀರಿಯಾಗಳನ್ನೂ ಕದ್ದೊಯ್ದವು. ಬ್ರೌನ್ ಸಾಕಿದ್ದ ಜೇನೊಣಗಳಲ್ಲಿ ಬಹಳಷ್ಟು ಸತ್ತು ಕೆಲವು ಬದುಕಿ ಉಳಿದವು. ಸಹಜವಾಗಿ ರೋಗ ನಿರೋಧಕತೆಯನ್ನು ಬೆಳೆಸಿಕೊಂಡವು. ಹೀಗೆ ತನಗೆ ಅರಿವೇ ಇಲ್ಲದಂತೆ ಬ್ರೌನ್ ಈ ಕಾಯಿಲೆಗೆ ರೋಧ ತೋರಿದ್ದ ಜೇನೊಣಗಳನ್ನು ಆಯ್ದು ಬಿಟ್ಟಿದ್ದ. ಓಹಿಯೋ ಸ್ಟೇಟ್ ವಿಶ್ವವಿದ್ಯಾನಿಲಯದ ಪ್ರಾಣಿ ವಿಜ್ಞಾನ ಮತ್ತು ಕೀಟ ವಿಜ್ಞಾನ ವಿಭಾಗದಲ್ಲಿ ಪ್ರೊಫೆಸರ್ ಆಗಿದ್ದ ವಾಲ್ಟರ್ ರೋಥೆನ್ ಬ್ಯೂಲರ್ ಕುತೂಹಲಗೊಂಡು ಇದನ್ನು ಇನ್ನಷ್ಟು ಪರೀಕ್ಷಿಸಿದ. ಬ್ರೌನ್ ಬೆಳೆಸಿದ್ದ ಜೇನೊಣಗಳಲ್ಲಿ ಬೆಳೆದಿದ್ದ ರೋಧ ವಿಶೇಷವಾಗಿತ್ತು. ಈ ಜೇನೊಣಗಳು ವಿಶಿಷ್ಟವಾದೊಂದು ಶುಚಿಕ್ರಿಯೆಯನ್ನು ಬೆಳೆಸಿಕೊಂಡವು. ಕಾರ್ಮಿಕನೊಣಗಳು ಸತ್ತಿದ್ದ ಪ್ಯೂಪಗಳಿದ್ದ ಗೂಡುಗಳ ಮುಚ್ಚಳವನ್ನು ತೆರೆದು ಶವಗಳನ್ನು ಹೊರಗೆ ಬಿಸಾಡುತ್ತಿದ್ದವು. ಹೀಗೆ ಇವು ಸ್ವಚ್ಛ ಜೇನೊಣಗಳೆನಿಸಿಕೊಂಡವು. ರೋಥೆನ್ ಬ್ಯೂಲರ ಪ್ರಯೋಗಗಳ ಮೂಲಕ ಈ ರೀತಿಯಲ್ಲಿ ಗೂಡಿನ ಕೋಣೆಯ ಬಿರಡೆಯನ್ನು ತೆರೆಯುವ ಹಾಗೂ ಶವವನ್ನು ಬಿಸಾಡುವ ನಡವಳಿಕೆಗಳು ಈ ಸ್ವಚ್ಛ ನೊಣಗಳಲ್ಲಿ ಅನುವಂಶೀಯವಾಗಿ ಬರುವ ಗುಣಗಳೆಂದು ಕಂಡುಕೊಂಡರು. ಈತ ಈ ಸ್ವಚ್ಛ ಜೇನುಗಳನ್ನು ಸಾಧಾರಣ ಅಶುಚಿಯಾದ ಜೇನೊಣಗಳ ಜೊತೆಗೆ ಸಂಕರ ಮಾಡಿ ಪರೀಕ್ಷಿಸಿ ಎರಡು ಪ್ರತ್ಯೇಕ ಜೀನ್ಗಳು ವಿಕಾಸಗೊಳ್ಳಲು, ರೋಗಕ್ಕೆ ರೋಧ ಬೆಳೆಯಲು ಕಾರಣವೆಂದು ನಿರೂಪಿಸಿದರು. ಇದರಲ್ಲಿ ಒಂದು ಜೀನ್ ಮುಚ್ಚಳ ತೆರೆಯುವುದಕ್ಕೂ ಮತ್ತೊಂದು ಶವ ಬಿಸಾಡುವುದಕ್ಕೂ ಕಾರಣವಾಗಿದ್ದವು. ಈತ ಪ್ರಯೋಗಗಳ ಮೂಲಕ ಈ ಎರಡರಲ್ಲಿ ಒಂದು ಜೀನ್ ಸಹಜವಾಗಿದ್ದು ಮತ್ತೊಂದು ವಿಕೃತವಾಗಿದ್ದ ಜೇನೊಣಗಳನ್ನು ಸೃಷ್ಟಿಸಿದ. ಇಂತಹ ಜೇನೊಣಗಳಲ್ಲಿ ಕೆಲವು ಸತ್ತ ಪ್ಯೂಪಗಳಿದ್ದ ಕೋಣೆಗಳ ಬಿರಡೆಯನ್ನು ತೆರೆಯುತ್ತಿದ್ದವು, ಆದರೆ ಶವವನ್ನು ಬಿಸಾಡುತ್ತಿರಲಿಲ್ಲ. ಇನ್ನು ಕೆಲವು ಬಿರಡೆಗಳನ್ನು ತೆರೆಯಲು ಅಸಮರ್ಥವಾಗಿದ್ದರೂ ರಾಥೆಲ್ ಬ್ಯೂಲರ್ ಬಿರಡೆ ತೆರೆದಿಟ್ಟರೆ ಶವಗಳನ್ನು ಬಿಸಾಡಬಲ್ಲವಾಗಿದ್ದವು. ಇವೆರಡೂ ಜೀನ್ಗಳು ವಿಕೃತವಾಗಿದ್ದಂತಹ ಜೇನೊಣಗಳಷ್ಟೇ ಕೋಣೆಗಳ ಬಿರಡೆಗಳನ್ನು ತೆರೆಯಲು, ಶವಗಳನ್ನು ಬಿಸಾಡಲು ಸಮರ್ಥವಾಗಿದ್ದವು. ಇದು ಜಟಿಲವಾದಂತಹ ನಡವಳಿಕೆಗಳಿಗೂ ತಳಿಗುಣಗಳು ಮೂಲವೆನ್ನುವುದನ್ನು ನಿರೂಪಿಸಿದ ಪ್ರಯೋಗಗಳಲ್ಲಿ ಒಂದು. ನನಗೆ ಬಹಳ ಇಷ್ಟವಾದ ಇನ್ನೊಂದು ಪ್ರಸಂಗವಿದೆ. ಇದು ಹೆಜ್ಜೇನಗಳು ಹಾಗೂ ಅವುಗಳನ್ನು ಕಾಡುವ ಪುಟ್ಟದೊಂದು ಸೂಕ್ಷ್ಮಜೀವಿಯ ನಡುವಣ ಹೋರಾಟದ ಕಥೆ. ಹೆಜ್ಜೇನು ಸಾಮಾನ್ಯವಾಗಿ ಉತ್ತರ ಭೂಗೋಳದಲ್ಲಿ ಕಾಣುವಂತವು. ದಕ್ಷಿಣ ಗೋಳಾರ್ಧದ ಎತ್ತರ ಪ್ರದೇಶಗಳಲ್ಲಿಯೂ ಕೆಲವು ಇವೆ. ಯುರೋಪಿನ ಬಾಂಬಸ್ ಟೆರೆಸ್ಟ್ರಿಸ್ ಎನ್ನುವ ಹೆಜ್ಜೇನಿನ ಬದುಕು ಒಂದು ವಾರ್ಷಿಕ ಚಕ್ರ. ರಾಣಿಯ ಹೆಣ್ಣು ಮಕ್ಕಳೆಲ್ಲರೂ ಕಾರ್ಮಿಕರಾಗಿ ಮರಿಗಳನ್ನು ಬೆಳೆಸಲು ನೆರವಾಗುತ್ತವೆ. ಋತು ಕೊನೆಗೊಳ್ಳುತ್ತಿದ್ದ ಹಾಗೆಯೇ ರಾಣಿಗೆ ತನ್ನ ಕಾರ್ಮಿಕರ ಮೇಲಿನ ನಿಯಂತ್ರಣ ಸ್ವಲ್ಪ ತಪ್ಪುತ್ತದೆ. ಕಾರ್ಮಿಕರಲ್ಲಿ ಕೆಲವಕ್ಕೆ ಅಂಡಾಶಯಗಳು ಬೆಳೆದು ಅವು ಕೂಡ ಮೊಟ್ಟೆ ಇಡುತ್ತವೆ. ಅಂದಹಾಗೆ ಇವುಗಳ ಮರಿಗಳೆಲ್ಲವೂ ಗಂಡುಗಳು. ಇದಾದ ಮೇಲೆ ಇಡೀ ಗೂಡು ಚೆಲ್ಲಾಪಿಲ್ಲಿಯಾಗುತ್ತದೆ. ರಾಣಿಗಳು ಈ ಹೋರಾಟದಲ್ಲಿ ಜಯಿಸಬೇಕೆಂದರೆ ತನ್ನ ಕಾರ್ಮಿಕ ಮಗಳಂದಿರು ದಂಗೆ ಎದ್ದು ಮೊಟ್ಟೆ ಇಡಲು ಪ್ರಾರಂಭಿಸುವ ಮೊದಲೇ ಎಷ್ಟಾಗುತ್ತದೋ ಅಷ್ಟು ಹೆಚ್ಚು ಮಕ್ಕಳನ್ನು ಹೆತ್ತು ಬಿಡಬೇಕು. ಇವುಗಳು ಹುಟ್ಟಿಸಿದ ಗಂಡುಗಳು ಹೆಣ್ಣುಗಳ ಜೊತೆಗೆ ಕೂಡಿದ ಕೂಡಲೇ ಸತ್ತು ಹೋಗುತ್ತವೆ. ಹೆಣ್ಣುಗಳು ರಾಣಿಗಳಾಗಿ ಮುಂದಿನ ಋತುವಿನಲ್ಲಿ ಹೊಸ ಗೂಡುಗಳನ್ನು ಹುಟ್ಟುಹಾಕುತ್ತವೆ. ಕ್ರೈಥೀಡಿಯಾ ಬಾಂಬಿ ಹೆಜ್ಜೇನುಗಳಲ್ಲಿ ಒಂದು ಟ್ರಿಪನೋಸೋಮು ಪರಜೀವಿ. ಟ್ರಿಪನೋಸೋಮುಗಳು ಬಲು ಸೂಕ್ಷ್ಮವಾದ ಏಕಕೋಶ ಜೀವಿಗಳು. ದುಂಡಗಿನ ಅಥವಾ ಉದ್ದನೆಯ ದೇಹವನ್ನು ಸ್ಕ್ರೂವನ್ನು ತಿರುಗಿಸದಂತೆ ತನ್ನ ಬಾಲದಿಂದ ತಿರುಗಿಸುತ್ತಾ ಇದು ಓಡಾಡುತ್ತದೆ. ಮನುಷ್ಯರಲ್ಲಿ ನಿದ್ರೆಯ ರೋಗ ಉಂಟು ಮಾಡುವ ಟ್ರಿಪನೋಸೋಮು ಬ್ರೂಸಿ ಹಾಗೂ ಚಗಾಸ್ ಕಾಯಿಲೆ ತರುವ ಟ್ರಿಪನೋಸೋಮು ಕ್ರೂಸಿ ಇಂತಹ ಎರಡು ಉದಾಹರಣೆಗಳು. ಕ್ರೈಥೀಡಿಯಾ ಬಾಂಬಿ ಹೆಜ್ಜೇನುಗಳ ಕರುಳಿನಲ್ಲಿ ಜೀವಿಸುತ್ತದೆ. ಸೋಂಕಿರುವ ಜೀವಿಗಳ ಜೊತೆಗಿನ ಸಂಪರ್ಕ ಇಲ್ಲವೇ ಅವುಗಳ ಹಿಕ್ಕೆಯ ಮೂಲಕ ಇವು ಹರಡುತ್ತವೆ. ಇದು ಒಂದು ಸಂತತಿಯ ರಾಣಿಯಿಂದ ಮುಂದಿನ ಸಂತತಿಯ ರಾಣಿಗೆ ಅಡೆತಡೆ ಇಲ್ಲದೆ ಸಾಗಿದರಷ್ಟೇ ಸಫಲವಾಗಬಲ್ಲದು. ಇಟಿಎಚ್ ಜೂರಿಕ್ ಸಂಸ್ಥೆಯ ಜಾಕಿ ಸೈಕಾಫ್ ಮತ್ತು ಪಾಲ್ ಶ್ಮಿಡ್ ಹಂಪೆಲ್ ಪ್ರಯೋಗಾಲಯದಲ್ಲಿದ್ದ ಹೆಜ್ಜೇನಿನ ಕೆಲವು ಗೂಡುಗಳಿಗೆ ಕ್ರೈಥೀಡಿಯಾ ಬಾಂಬಿಯನ್ನು ಹರಡಿದರು. ಸೋಂಕಿರುವ ಗೂಡುಗಳನ್ನು ಸೋಂಕಿಲ್ಲದವುಗಳ ಜೊತೆಗೆ ಹೋಲಿಸಿದರು. ಸೋಂಕು ಹತ್ತಿದ ರಾಣಿಗಳ ಅಂಡಾಶಯಗಳು ಸೋಂಕಿಲ್ಲದ ರಾಣಿಗಳ ಅಂಡಾಶಯಗಳಿಗಿಂತ ಕೃಶವಾಗಿಯೂ ನಿಧಾನವಾಗಿಯೂ ಬೆಳೆದದ್ದನ್ನು ಗಮನಿಸಿದರು. ಇದೇಕೆ ಎಂದರೆ ಈ ಪರಜೀವಿಯು ರಾಣಿ ಜೇನಿನ ಮಕ್ಕಳಿಗೆ ಸೋಂಕು ಹರಡಲು ಹಾಗೂ ತನ್ಮೂಲಕ ಬೇರೆ ಗೂಡುಗಳಿಗೂ ಸೋಂಕು ಹರಡಿಸಲು ಅನುವಾಗುವಂತೆ ಆತಿಥೇಯನ ಎಲ್ಲ ವ್ಯವಸ್ಥೆಗಳನ್ನೂ ಅಲ್ಪಕಾಲ ತಾನೇ ಬಳಸಿಕೊಂಡು ತನ್ನದೇ ಪ್ರತಿಗಳನ್ನು ಹೆಚ್ಚೆಚ್ಚು ಮಾಡಿಕೊಳ್ಳುತ್ತಿರುತ್ತದೆ. ರಾಣಿಗಳ ಅಂಡಾಶಯಗಳು ಕೃಶವಾಗಿ ಬೆಳೆದಿದ್ದರಿಂದಾಗಿ ಅವು ಕಾರ್ಮಿಕ ಜೇನುನೊಣಗಳು ದಂಗೆ ಏಳುವಷ್ಟರಲ್ಲಿ ಕಡಿಮೆ ಸಂಖ್ಯೆಯ ಮಕ್ಕಳಿಗೆ ಜನ್ಮ ನೀಡುತ್ತವೆ. ಇದರ ಫಲವಾಗಿ ಪರಜೀವಿಯು ಮುಂದಿನ ಸಂತತಿಗೆ ದಾಟುವ ಸಾಧ್ಯತೆಗಳು ಕಡಿಮೆಯಾಗುತ್ತವೆ. ಪರಜೀವಿಯು ಅನವಶ್ಯಕವಾಗಿ ತೆರಬೇಕಾದ ಬೆಲೆ ಇದು ಎಂದು ಭಾವಿಸಬೇಡಿ, ಅದು ಸರಿಯಲ್ಲ. ಅದಕ್ಕಾಗಿ ಈ ಪರಜೀವಿಯು ಹಲವು ತಂತ್ರಗಳನ್ನು ಹೂಡುತ್ತದೆ. ಪರಜೀವಿಯು ಹೀಗೆ ತಾಯಿ ಜೇನಿನಿಂದ ಅದರ ಕಾರ್ಮಿಕ ಮಕ್ಕಳಿಗೆ ದಾಟಿದಾಗ ಕಾರ್ಮಿಕರು ಅಂಡಾಶಯಗಳನ್ನು ಬೆಳೆಸಿಕೊಳ್ಳುತ್ತವೆ, ಆದರೆ ಕೃಶವಾಗಿ ಹಾಗೂ ನಿಧಾನವಾಗಿ. ಹೀಗಾಗಿ ಅವು ತಮ್ಮದೇ ಮೊಟ್ಟೆ ಇಡಲು ರಾಣಿ ಜೇನಿಗಿಂತಲೂ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತವೆ. ಆನಂತರ ರಾಣಿಯ ವಿರುದ್ಧ ದಂಗೆ ಏಳುತ್ತವೆ. ಇದರಿಂದಾಗಿ ರಾಣಿ ಜೇನಿಗೆ ಹೊಸ ರಾಣಿ ಜೇನುಗಳಿಗೆ ಜನ್ಮ ನೀಡಿ ಅವನ್ನು ಪೋಷಿಸಲು ಈ ಕಾರ್ಮಿಕ ಜೇನುಗಳ ನೆರವನ್ನು ತೆಗೆದುಕೊಳ್ಳಲು ಸಾಕಷ್ಟು ಸಮಯವೂ ಸಿಗುತ್ತದೆ. ಪರಜೀವಿಗೆ ತನ್ನ ಸಂತತಿಗಳನ್ನು ಮುಂದಿನ ಜೇನುಗಳ ಸಂತತಿಗೆ ದಾಟಿಸಲು ಅವಕಾಶ ಒದಗುತ್ತದೆ. ಫಲವಾಗಿ ರಾಣಿ ಜೇನು ಪರಜೀವಿಗಳಿಗೆ ಅತ್ತ ಲಾಭವೂ ಇಲ್ಲ, ಇತ್ತ ನಷ್ಟವೂ ಇಲ್ಲ ಎಂದಂತಾಗುತ್ತದೆ. ಆದರೆ ಪಾಪ, ಕಾರ್ಮಿಕ ಜೇನುಗಳಿಗೆ ಗಂಡು ಮಕ್ಕಳನ್ನು ಹಡೆಯಲು ಸಮಯವೇ ಸಿಗುವುದಿಲ್ಲ. ಕೆಟ್ಟ ಸ್ಪರ್ಧೆಯೇ ಸರಿ, ಈ ಆಟದಲ್ಲಿ ಸೋಲುವ ಕಾರ್ಮಿಕ ಜೇನುಗಳನ್ನು ಕಾಪಾಡಲು ನೈಸರ್ಗಿಕ ಆಯ್ಕೆಗೂ ಸಾಧ್ಯವಿಲ್ಲ. ಏಕೆಂದರೆ ಮೇಲ್ನೋಟಕ್ಕೆ ಹೀಗೆ ಸೋಲುವ ಕಾರ್ಮಿಕ ನೊಣಗಳು ರಾಣಿಯ ಸಂತಾನಗಳನ್ನು ಆರೈಕೆ ಮಾಡುವ ಮೂಲಕ ಪರೋಕ್ಷವಾಗಿ ತಮ್ಮ ಬಂಧುಗಳ ಆಯ್ಕೆ ಮಾಡಿ ಬಲಗೊಂಡಿವೆ. ಸಮಾಜ ಜೀವಿಗಳ ವಿಷಯದಲ್ಲಿ ಇಂತಹ ಆತಿಥೇಯ ಹಾಗೂ ಪರಜೀವಿಗಳ ಹಗ್ಗ ಜಗ್ಗಾಟಗಳು ಜಟಿಲ ಸ್ವರೂಪವನ್ನೂ ತಳೆಯಬಹುದು. ಕಳೆದ ಶತಮಾನದಲ್ಲಿ ನನ್ನ ಗೆಳೆಯ ಕ್ರಾಕೋವಿನಲ್ಲಿರುವ ಜಾಗಿಲೋನಿಯನ್ ವಿಶ್ವವಿದ್ಯಾನಿಲಯದಲ್ಲಿ ಪರಿಸರ ವಿಜ್ಞಾನದಲ್ಲಿದ್ದ ಪ್ರೊಫೆಸರ್ ಮೈಕೇಲ್ ವೈಸಿಚೌಸ್ಕಿ ಮಾಡಿದ ಸಂಶೋಧನೆಗಳು ನನಗೆ ಮೆಚ್ಚುಗೆಯಾದ ಮೂರನೆಯ ಉದಾಹರಣೆ. ಜೇನುಗಳಲ್ಲಿ ಕಾರ್ಮಿಕರು ಜೇನುಗೂಡಿನ ಸ್ವಾಸ್ಥ್ಯವನ್ನು ರಕ್ಷಿಸುವುದಕ್ಕೆ ಬೇಕಾದ ಹಲವಾರು ಕೆಲಸಗಳನ್ನು ಸಂಘಟಿತ ರೀತಿಯಲ್ಲಿ ಕೈಗೊಳ್ಳುತ್ತವೆ. ವಯಸ್ಸಾಗುತ್ತಿದ್ದಂತೆ ಈ ಕೆಲಸಗಳು ಬದಲಾಗುತ್ತವೆ. ಸಾಮಾನ್ಯವಾಗಿ ತಮ್ಮ ಬದುಕಿನ ಮೊದಲ ಅರ್ಧದಲ್ಲಿ ಜೇನುಗಳು ಶುಚಿಗೊಳಿಸುವ, ಗೂಡು ಕಟ್ಟುವ ಹಾಗೂ ಮರಿಗಳನ್ನು ಪಾಲಿಸುವಂತಹ ಗೂಡಿನಲ್ಲಿಯೇ ಇರುವ ಕೆಲಸಗಳನ್ನು ಮಾಡುತ್ತವೆ. ತಮ್ಮ ಬದುಕಿನ ಉತ್ತರಾರ್ಧವನ್ನು ಅವು ಹೆಚ್ಚು ಅಪಾಯಕಾರಿಯಾದ ಆಹಾರ ಅನ್ವೇಷಣೆ ಮೊದಲಾದ ಗೂಡಿನ ಹೊರಗಿನ ಕೆಲಸಗಳನ್ನು ಮಾಡುವುದರಲ್ಲಿ ಕಳೆಯುತ್ತವೆ. ಹೀಗೆ ಅವು ಗೂಡಿನ ಹೊರಗಿನ ಚಟುವಟಿಕೆಗಳಲ್ಲಿ ತೊಡಗಿದಾಗ ಅವುಗಳ ಸಾವಿನ ಪ್ರಮಾಣ ಇದ್ದಕ್ಕಿದ್ದ ಹಾಗೆ ಹೆಚ್ಚುತ್ತದೆ. ಯುವನೊಣಗಳು ಮನೆಯ ರಕ್ಷಣೆಯೊಳಗೆ ಏಕೆ ಕೆಲಸ ಮಾಡಬೇಕು? ಮುದಿನೊಣಗಳು ಏಕೆ ಹೊರಹೋಗಿ ಹೆಚ್ಚಿನ ಅಪಾಯವನ್ನು ಎದುರಿಸುತ್ತವೆ? ಇದು ಉಲ್ಟಾ ಇರಬೇಕಿತ್ತಲ್ಲವೇ? ವಿಕಾಸದ ದೃಷ್ಟಿಯಿಂದ ಜೇನುಗಳ ಈ ಕಾಲಪ್ರಜ್ಞೆ ಅರ್ಥವತ್ತಾದದ್ದು. ಜೀವನದ ಆರಂಭದಲ್ಲಿ ಕಡಿಮೆ ಅಪಾಯಗಳನ್ನು ಎದುರಿಸುವ ಹಾಗೂ ವಯಸ್ಸಾದ ಮೇಲೆ ಹೆಚ್ಚಿನ ಅಪಾಯಗಳಿಗೆ ಒಡ್ಡಿಕೊಳ್ಳುವುದರಿಂದಾಗಿ ಇವುಗಳ ಸರಾಸರಿ ಆಯಸ್ಸು ಹೆಚ್ಚೇ ಇರುತ್ತದೆ. ಇದು ಆ ಜೇನುಣಕ್ಕೂ ಗೂಡಿಗೂ ಒಳ್ಳೆಯದೇ. ವೈಸಿಚೌಸ್ಕಿ ಮತ್ತು ಅವರ ಸಂಗಡಿಗರು ತಮ್ಮ ಈ ತರ್ಕವನ್ನು ಕಠಿಣವಾದ ಪರೀಕ್ಷೆಗೆ ಒಡ್ಡಿದರು. ಮೊದಲು ಇದಕ್ಕಾಗಿ ಅಪಾಯದ ಸಾಧ್ಯತೆಗಳೆಷ್ಟು ಎನ್ನುವುದನ್ನು ಊಹಿಸುವ ಗಣಿತದ ಮಾದರಿಯೊಂದನ್ನು ಕಟ್ಟಿದರು. ಇದರಲ್ಲಿ ಅಪಾಯಕ್ಕೂ ವಯಸ್ಸಿಗೂ ಸಂಬಂಧ ಕಟ್ಟುವ ಬದಲಿಗೆ ಉಳಿಕೆ ಆಯಸ್ಸಿಗೂ ಅಪಾಯಕ್ಕೂ ಸಂಬಂಧ ಕಲ್ಪಿಸಿದರು. ಗಮನಿಸಿ, ವಯಸ್ಸು ಒಂದೇ ಆಗಿದ್ದರೂ ರೋಗಿಷ್ಠವಾಗಿದ್ದರೆ ಇಲ್ಲವೇ ಪರಿಸರದಲ್ಲಿ ಬದಲಾವಣೆಗಳಾದಾಗ ಎರಡು ನೊಣಗಳ ಉಳಿಕೆ ಆಯಸ್ಸಿನಲ್ಲಿ ವ್ಯತ್ಯಾಸಗಳು ಇರಬಹುದು. ಇಂತಹ ಗಣಿತೀಯ ಮಾದರಿಗಳ ಊಹೆಗಳನ್ನು ಪ್ರಯೋಗಗಳ ಮೂಲಕ, ಅಂದರೆ ಜೇನುಗಳ ಉಳಿಕೆ ಆಯಸ್ಸನ್ನು ಬದಲಿಸುವ ಮೂಲಕ ಪರೀಕ್ಷಿಸಬಹುದು. ಜೇನುಣದ ವಯಸ್ಸನ್ನು ಬದಲಿಸಲಾಗುವುದಿಲ್ಲವಾದರೂ ಅದರ ಉಳಿಕೆ ಆಯಸ್ಸನ್ನು ಬದಲಿಸಬಹುದು. ಹೀಗೆ ಇವರು ತಮ್ಮ ಮಾದರಿಯಲ್ಲಿ ತರ್ಕಿಸಿದ ಫಲಗಳನ್ನು ಸರಳವಾದ ಪ್ರಯೋಗಗಳು ಹಾಗೂ ಕ್ಷೇತ್ರ ಅಧ್ಯಯನಗಳ ಮೂಲಕ ಪರೀಕ್ಷಿಸಿದರು. ಪ್ರಯೋಗಾಲಯದಲ್ಲಿಟ್ಟಿದ್ದ ಕೆಲವು ಜೇನುಣಗಳಿಗೆ ನೋಸೆಮಾ ಎಪಿಸ್ ಎನ್ನುವ ಏಕಕೋಶ ಪರಜೀವಿಯನ್ನು ಸೋಂಕಿಸಿದರು. ಉಳಿದ ಜೇನುಗಳನ್ನು ಕಾರ್ಬನ್ ಡೈಆಕ್ಸೈಡ್ಗೆ ಒಡ್ಡಿದರು. ಇವೆರಡೂ ಕ್ರಮಗಳು ಜೇನುಗಳ ಉಳಿಕೆ ಆಯಸ್ಸನ್ನು ತಗ್ಗಿಸಿದುವು. ಕ್ಷೇತ್ರಾಧ್ಯಯನದಲ್ಲಿ ಉಳಿಕೆ ಆಯಸ್ಸು ಕಡಿಮೆ ಇರುವ ಕಾರ್ಮಿಕ ಜೇನುಗಳು ಹೆಚ್ಚೆಚ್ಚು ಅಪಾಯಕಾರಿ ಕೆಲಸಗಳಲ್ಲಿ ತೊಡಗುತ್ತವೆ ಎಂದು ನಿರೂಪಿಸಿದರು. ಇಂತಹ ನೊಣಗಳು ಉಳಿದವುಗಳಿಗಿಂತಲೂ ಬಲು ಬೇಗನೆ ಗೂಡಿನ ಹೊರಗಿನ ಕೆಲಸಗಳಲ್ಲಿ ತೊಡಗುತ್ತವೆ. ಜೊತೆಗೆ ಸೋಂಕಿಲ್ಲದ ನೊಣಗಳಿಗಿಂತಲೂ ಹೆಚ್ಚಾಗಿ ಕೆಟ್ಟ ವಾತಾವರಣದಲ್ಲಿಯೂ ಕೆಲಸ ಮಾಡುತ್ತವೆ. ಇವರು ಪಡೆದ ಫಲಿತಾಂಶಗಳು ಎಷ್ಟು ಗಟ್ಟಿಯಾಗಿದ್ದವೆಂದರೆ ಮೊದಲು ಸೋಂಕು ತಗಲಿಸಿಕೊಂಡಂತಹವು ಆನಂತರ ಸೋಂಕಿದವುಗಳಿಗಿಂತಲೂ ಮುನ್ನವೇ ಆಹಾರ ಅನ್ವೇಷಣೆಯಲ್ಲಿ ತೊಡಗಿದವು. ನನ್ನ ಮಟ್ಟಿಗೆ ಖಾಯಿಲೆಗ್ರಸ್ತ ಜೇನುಗಳು ತಮ್ಮ ಖಾಯಿಲೆ ಗುಣವಾಗಲಿ ಎಂದು ಕಾಯುವುದನ್ನು ಬಿಟ್ಟು ಉಳಿದವುಗಳಿಗಿಂತಲೂ ಮೊದಲೇ ಗೂಡನ್ನು ತೊರೆದು ಆಹಾರ ಅನ್ವೇಷಣೆಗೆ ತೊಡಗಿಕೊಂಡು ತಮ್ಮನ್ನು ಹೆಚ್ಚಿನ ಅಪಾಯಕ್ಕೆ ದೂಡಿಕೊಳ್ಳುವುದು ಬಲು ಹೃದಯಸ್ಪರ್ಶಿ ಉದಾಹರಣೆ ಎನಿಸುತ್ತದೆ. ಹೀಗೆ ಗೂಡನ್ನು ಮೊದಲೇ ತೊರೆಯುವ ಅವು ಇತರೆ ನೊಣಗಳಿಗೆ ಸೋಂಕು ತಗುಲುವ ಸಾಧ್ಯತೆಯನ್ನು ಕಡಿಮೆ ಮಾಡುವ ಮೂಲಕ ತ್ಯಾಗಜೀವಿಗಳೆನಿಸಿಕೊಳ್ಳುತ್ತವೆ. ವೈಸಿಚೌಸ್ಕಿಯ ಪ್ರಕಾರ ಜೇನುಗಳು ಹಾಗೂ ಇತರೆ ಸಮಾಜ ಜೀವಿ ಕೀಟಗಳಲ್ಲಿ ಹೊಣೆಗಾರಿಕೆಯ ವಿಂಗಡಣೆ ಎಷ್ಟು ಸಂಘಟಿತವಾಗಿದೆ ಎಂದರೆ ಉಳಿಕೆ ಆಯಸ್ಸು ಕಡಿಮೆ ಇರುವಂತಹ ಜೀವಿಗಳು ಖಾಯಿಲೆ ಇಲ್ಲದಾಗಲೂ ಹೆಚ್ಚೆಚ್ಚು ಅಪಾಯಕಾರಿ ಕೆಲಸಗಳಲ್ಲಿ ತೊಡಗುತ್ತವೆ. ಈ ಬಗೆಯ ವ್ಯವಸ್ಥೆ ಸೋಂಕು ರೋಗಗಳು ಬಡಿದಾಗ ಅನುಕೂಲಿಯಾಗುತ್ತವೆ. ಇವುಗಳ ದೈನಂದಿನ ಬದುಕಿನ ಶೈಲಿಯಲ್ಲಿಯೇ ಸೋಂಕು ರೋಗಕ್ಕೊಂದು ಸಮರ್ಪಕವಾದ ಉತ್ತರವೊಂದು ತಳುಕಿಕೊಂಡು ಬಿಟ್ಟಿರುತ್ತದೆ. ಖಾಯಿಲೆ ಬಂದಾಗ ಏನೋ ಹೊಸತನ್ನು ಮಾಡುವುದಲ್ಲ, ನಾವು ಚಿಂತಿಸಬೇಕಾದ ವಿಷಯವಲ್ಲವೇ? ಬಿಗ್ ಡೇಟಾ ಅಥವಾ ಬೃಹತ್ ಮಾಹಿತಿಗೆ ಒತ್ತು ಕೊಡುವ 21ನೇ ಶತಮಾನದಲ್ಲಿ ಸೋಂಕು ರೋಗಗಳ ಅಧ್ಯಯನ ನಿಜಕ್ಕೂ ವಿನೂತನವಾಗಿದೆ. ಲಾಸೆನ್ ವಿಶ್ವವಿದ್ಯಾನಿಲಯದ ಡೇನಿಯಲ್ ಪಿ ಮರ್ಷ್, ಅಲೆಸಾಂಡ್ರೋ ಕ್ರೆಸ್ಟಿ ಹಾಗೂ ಲಾರೆಂಟ್ ಕಿಲ್ಲರ್ 2013 ಇಸವಿಯಲ್ಲಿ ಒಂದು ವಿಚಿತ್ರ ತಂತ್ರವನ್ನು ರೂಪಿಸಿದರು. ಇದು ವಿವಿಧ ಇರುವೆಗಳಿರುವ ಸ್ಥಾನವನ್ನು, ಅವುಗಳ ನಡುವಣ ಕ್ರಿಯೆಗಳನ್ನು ಏಕಕಾಲದಲ್ಲಿ ಹಾಗೂ ಸ್ವಯಂಚಾಲಿತವಾಗಿ ದಾಖಲಿಸುವ ತಂತ್ರ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಇವರು ಬಾರ್ಕೋಡ್ ಸಂಕೇತಗಳಿರುವ ಚಪ್ಪಟೆಯಾಕಾರದ ಕಾಗದಗಳನ್ನು ಇರುವೆಗಳ ಬೆನ್ನಿಗೆ ಅಂಟಿಸಿದರು. ಕಂಪ್ಯೂಟರ್ಗೆ ಜೋಡಿಸಿದ ಕ್ಯಾಮೆರಾವೊಂದು ಇವುಗಳ ಚಲನ ವಲನಗಳನ್ನು ಹಿಂಬಾಲಿಸುತ್ತಿತ್ತು. ಇವರ ಈ ತಂತ್ರ ನೋಡಲು ಎಷ್ಟು ಬೆರಗಿನದ್ದೋ ಅಷ್ಟೇ ಅವುಗಳ ಅಂಕಿಅಂಶಗಳು ಕೂಡ. ನಾವು ಕ್ಯಾಂಪೋನೋಟಸ್ ಫೆಲಾ ಎನ್ನುವ ಇರುವೆಯ 6 ಗೂಡುಗಳಲ್ಲಿದ್ದ ಪ್ರತಿಯೊಂದು ಕಾರ್ಮಿಕ ಇರುವೆಯ ಚಲನೆಯನ್ನು ಪ್ರತ್ಯೇಕವಾಗಿ ಹಾಗೂ ನಿರಂತರವಾಗಿ 41 ದಿನಗಳವರೆಗೆ ಹಿಂಬಾಲಿಸುವಂತಹ ವ್ಯವಸ್ಥೆಯನ್ನು ರೂಪಿಸಿದೆವು. ಅಂದರೆ 90 ಲಕ್ಷಕ್ಕೂ ಹೆಚ್ಚು ಕ್ರಿಯೆಗಳನ್ನು 243,32,50,580 ಇರುವೆಗಳ ಸ್ಥಾನವನ್ನು, ಅವುಗಳ ನಡುವಿನ ಒಟ್ಟು 93,63,100 ಸಾಮಾಜಿಕ ಒಡನಾಟಗಳನ್ನು ಗಮನಿಸಿದೆವು. ಈ ಸಂಶೋಧಕರು ಇತ್ತೀಚೆಗೆ ನಥಾಲಿ ಸ್ಟ್ರೋಯ್ಮೆಟ್, ಅನಾವಿ ಗ್ರಾಸಿ ಮತ್ತು ಸಿಲ್ವಿಯಾ ಕ್ರೀಮರ್ ಜೊತೆಗೆ ಸೇರಿಕೊಂಡು ಇರುವೆಗಳ ಸಾಮಾಜಿಕ ಸಂಬಂಧಗಳು ಸೋಂಕು ರೋಗಗಳಿಗೆ ಹೊಂದಿಕೊಳ್ಳುವಲ್ಲಿ ಹೇಗೆ ನೆರವಾಗುತ್ತವೆ ಎನ್ನುವುದನ್ನು ತಮ್ಮ ತಂತ್ರಗಳ ಮೂಲಕ ಅರಿಯಲು ಪ್ರಯತ್ನಿಸಿದ್ದಾರೆ. ಮೊದಲಿಗೆ ಸಮಾಜ ಜೀವಿ ಕೀಟಗಳಲ್ಲಿನ ಸಾಮಾಜಿಕ ಕ್ರಿಯೆಗಳು ಸಮರ್ಪಕ ಸಂವಹನ ಹಾಗೂ ಹೊಣೆಗಾರಿಕೆಯ ವಿಂಗಡಣೆಗೆ ನೆರವಾಗುವಂತೆಯೇ ಕಾಯಿಲೆಗಳು ಹರಡದಂತೆಯೂ ರಕ್ಷಿಸುತ್ತಿರಬಹುದೋ ಎಂದು ತರ್ಕಿಸಿ ಈ ತರ್ಕವನ್ನು ಪರೀಕ್ಷಿಸಿದ್ದಾರೆ. ಇದನ್ನು ಇವರು ಸೋಂಕು ತಡೆಯ ಸಿದ್ಧತೆ ಅಥವಾ ಆಂತರಿಕ ಸಾಮಾಜಿಕ ರೋಗ ಪ್ರತಿರೋಧ ಎಂದು ಕರೆದಿದ್ದಾರೆ. ಲೇಸಿಯಸ್ ನೈಗರ್ ಎನ್ನುವ ಇರುವೆಯ 22 ಗೂಡುಗಳಲ್ಲಿ ಇರುವ ಇರುವೆಗಳಲ್ಲಿ ಒಂದಿನ್ನೊಂದರ ನಡುವೆ ನಡೆಯುವ ಭೌತಿಕ ಸಂಪರ್ಕಗಳನ್ನೆಲ್ಲ ಹಿಂಬಾಲಿಸಿದ್ದಾರೆ. ಇಡೀ ಗೂಡಿನಲ್ಲಿ ನಡೆಯುವ ಇಂತಹ ಭೌತಿಕ ಸಂಪರ್ಕಗಳ ಸ್ವರೂಪಗಳನ್ನು ಗಣಿಸಿದ್ದಾರೆ. ಜಾಲಗಳನ್ನು ಅಧ್ಯಯನ ಮಾಡುವ ವಿಜ್ಞಾನಿಗಳು ಜಟಿಲ ಜಾಲಗಳ ವಿಭಿನ್ನ ಸ್ವರೂಪಗಳನ್ನು ಗುರುತಿಸಲೆಂದು ಹಲವು ಸಾಂಖ್ಯಿಕ ತಂತ್ರಗಳನ್ನು ನಿರ್ಮಿಸಿದ್ದಾರಷ್ಟೇ. ಇಂತಹ ತಂತ್ರಗಳಲ್ಲಿ ಕೆಲವು ಇಡೀ ಜಾಲದಲ್ಲಿ ಒಬ್ಬ ವ್ಯಕ್ತಿಯ ಸ್ಥಾನ ಎಲ್ಲಿದೆ ಎನ್ನುವುದನ್ನು ಗುರುತಿಸುತ್ತವೆ. ಉದಾಹರಣೆಗೆ, ಇಡೀ ಜಾಲದಲ್ಲಿ ಒಂದು ಇರುವೆಯ ಸ್ಥಾನ ಕೇಂದ್ರ ಸ್ಥಾನವೋ ಅಥವಾ ಅಂಚಿನದ್ದೋ ಎನ್ನುವುದನ್ನು ಕೆಲವು ತಿಳಿಸಬಲ್ಲವು. ಇನ್ನು ಕೆಲವು ತಂತ್ರಗಳು ಇಡೀ ಜಾಲದ ಸ್ವರೂಪವನ್ನು ಕುರಿತಾದಂಥವು. ಉದಾಹರಣೆಗೆ, ಇವು ಅಲ್ಲಿ ನಡೆಯುತ್ತಿರುವ ಕ್ರಿಯೆಗಳು ಜಾಲದುದ್ದಗಲಕ್ಕೂ ಸಮಾನವಾಗಿ ಹರಡಿವೆಯೋ ಅಥವಾ ಯಾವುದಾದರೂ ಮೂಲೆಯಲ್ಲಿಯಷ್ಟೇ ಒಟ್ಟುಗೂಡಿವೆಯೋ ಎಂದು ತಿಳಿಸಬಲ್ಲವು. ಇರುವೆಗಳ ಜಾಲದಲ್ಲಿ ಕಾಣಬರುವ ಜಾಲವ್ಯಾಪಿ ಸ್ವರೂಪಗಳನ್ನು, ವ್ಯಕ್ತಿಗತ ಸ್ವರೂಪಗಳನ್ನು ಗುರುತಿಸುವ ನಥಾಲಿ ಸ್ಟ್ರೋಯ್ಮೈಟ್ ಮತ್ತು ಸಂಗಡಿಗರು ಈ ಜಾಲಗಳಲ್ಲಿನ ಕ್ರಿಯೆಗಳು ಸೋಂಕನ್ನು ಹೆಚ್ಚಿಸುವುದಿಲ್ಲ, ಬದಲಿಗೆ ಗೂಡಿನುದ್ದಗಲಕ್ಕೂ ಸೋಂಕು ಹರಡದಂತೆ ಅಡ್ಡಗಟ್ಟುವುದಕ್ಕಾಗಿಯೇ ರೂಪುಗೊಂಡಿವೆ ಎಂದು ಪತ್ತೆ ಮಾಡಿದ್ದಾರೆ. ಅವರು ಗೂಡಿನಲ್ಲಿ ಸೋಂಕು ಹರಡುವ ಬಗೆಯನ್ನು ಕಂಪ್ಯೂಟರ್ನಲ್ಲಿ ನಕಲು ಮಾಡಿದರು. ಇದು ಇರುವೆ ಗೂಡುಗಳಲ್ಲಿ ತೋರುವಂತಹ ಕ್ರಿಯೆಗಳು ಇರುವ ಜಾಲಗಳಲ್ಲಿ ಸೋಂಕು ಹರಡುವುದು ಹೆಚ್ಚು ನಿಧಾನವೆಂದು ನಿರೂಪಿಸಿದವು. ಅಸಂಘಟಿತ ಜಾಲದಲ್ಲಿ ಅದು ಇನ್ನೂ ವೇಗವಾಗಿ ಹರಡುತ್ತದೆ. ಆನಂತರ ಅವರು ತಾವು ಸಾಕಿದ್ದ ಇರುವೆ ಗೂಡುಗಳಿಗೆ ಮೆಟಾರೈಸಿಯಂ ಬ್ರೂನಿಯಂ ಎನ್ನುವ ಬೂಸನ್ನು ಸೋಂಕಿಸಿದರು. ಇದಾದಾಗ ಈ ಇರುವೆಗಳು ತಮ್ಮೊಳಗಿನ ಒಡನಾಟದ ಸ್ವರೂಪವನ್ನೇ ಬದಲಿಸಿಕೊಂಡು ಸೋಂಕು ಹೆಚ್ಚು ಹರಡದಂತೆ ಮಾಡಿದವಂತೆ. ಇದರಿಂದ ಸ್ವಲ್ಪ ಮಟ್ಟಿಗೆ ಸಂವಹನಕ್ಕೂ ಕೆಲಸಗಳ ವಿತರಣೆಯಲ್ಲಿಯೂ ವ್ಯತ್ಯಾಸಗಳು ಆಗಿದ್ದವು. ಇಂತಹ ಬದಲಾವಣೆಗಳನ್ನು ಇವರು ಕೃತಕ ಸಂಘಟಿತ ರೋಗ ಪ್ರತಿರೋಧ ಎಂದು ಹೆಸರಿಸಿದ್ದಾರೆ. ಸೋಂಕು ತಗಲುವುದಕ್ಕೂ ಮುನ್ನವೇ ಸೋಂಕನ್ನು ಎದುರಿಸಲು ಬೇಕಾದ ಸಿದ್ಧತೆ ಇರುವುದನ್ನು ನಾವು ಇಲ್ಲಿ ಮೊಗದೊಮ್ಮೆ ನೋಡುತ್ತಿದ್ದೇವೆ. ಹೊಸ ತುರ್ತು ಕ್ರಮಗಳು ಸೋಂಕು ಬಂದ ನಂತರವಷ್ಟೇ ಬಳಕೆಯಾಗುತ್ತವೆ. ಸಮಾಜ ಜೀವಿ ಕೀಟಗಳು ತಮ್ಮಲ್ಲಿ ಕಾಯಿಲೆಗ್ರಸ್ತರ ಆರೈಕೆ ಮಾಡುತ್ತವೆನ್ನುವುದು ನಮಗೆ ತಿಳಿದಿದೆ. ಇಂತಹ ಕಾಯಿಲೆಗ್ರಸ್ತರನ್ನು ಆರೈಕೆ ಮಾಡುವುದರಲ್ಲಿ ಗೂಡಿನಲ್ಲಿರುವ ಕೆಲವು ಜೀವಿಗಳು ವಿಶೇಷ ಪರಿಣಿತಿ ಪಡೆದಿರುತ್ತವೆ. ಸೋಂಕು ತಗಲಿದ ಜೀವಿಗಳನ್ನು ಒರೆಸಿ ತೀಡಿ ಅವುಗಳ ಮೇಲಿರುವ ಪರಜೀವಿಗಳನ್ನು ತೆಗೆದುಹಾಕುವುದು, ಇಲ್ಲವೇ ಅವುಗಳ ದೇಹದ ಮೇಲೆ ಸೂಕ್ಷ್ಮ ಜೀವಿಗಳಿಗೆ ಮಾರಕವಾದಂತಹ ರಾಸಾಯನಿಕಗಳನ್ನು ಹಚ್ಚುವುದು ಇಂತಹ ಸ್ವಚ್ಛತಾ ಕಾರ್ಯಗಳಾಗಿವೆ. ಆದರೆ ಇಂತಹ ಸ್ವಚ್ಛತಾ ಕರ್ಮಿಗಳಿಗೆ ಸೋಂಕು ತಗಲುವ ಅಪಾಯ ಹಾಗೂ ಅವರು ಗೂಡಿನಲ್ಲೆಲ್ಲ ಇದನ್ನು ಹರಡುವ ಅಪಾಯ ಹೆಚ್ಚು ಅಲ್ಲವೇ? ಸ್ವಚ್ಛತಾ ಕರ್ಮಿಗಳು ತಮ್ಮ ಕೆಲಸದ ಸಮಯದಲ್ಲಿ ಎದುರಾಗುವ ಕ್ರಿಮಿಗಳ ವಿರುದ್ಧ ರೋಧವನ್ನು ಬೆಳೆಸಿಕೊಳ್ಳುತ್ತವೆನ್ನುವುದು ಇದು ಮುಂದೆ ಅವನ್ನು ಅದೇ ಸೋಂಕು ಕಾಡದಂತೆ ರಕ್ಷಿಸುತ್ತದೆಂದು ನಮಗೆ ತಿಳಿದಿದೆ. ಇದನ್ನು ಸಾಮಾಜಿಕ ರೋಗ ಪ್ರತಿರೋಧ ಎಂದು ಕರೆದಿದ್ದಾರೆ. ಅದೇನೋ ಸರಿ, ಆದರೆ ಈ ರೋಗಾಣು ಬೇರೆಯಾಗಿದ್ದರೆ? ಆಸ್ಟ್ರಿಯಾದ ಕ್ಲಾಸ್ಟರ್ ನ್ಯೂಬರ್ಗ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ ಸಿಲ್ವಿಯಾ ಕ್ರೀಮರ್ ಮತ್ತು ಸಂಗಡಿಗರು ಲೇಸಿಯಸ್ ನೆಗ್ಲೆಕ್ಟಸ್ ಎನ್ನುವ ತೋಟದ ಇರುವೆಯನ್ನು ಅಧ್ಯಯನ ಮಾಡಿದರು. ಮೆಟಾರೈಸಿಯಂ ರಾಬರ್ಟ್ಸೆ ಮತ್ತು ಬ್ಯುವೇರಿಯಾ ಬಾಸಿಯಾನ ಎಂಬ ಬೂಸುಗಳನ್ನು ಸೋಂಕಿಸಿ ಪರೀಕ್ಷಿಸಿದರು. ಇವರ ಅಧ್ಯಯನಗಳು ಸ್ವಚ್ಛತಾ ಕರ್ಮಿಗಳನ್ನು ಅದೇ ಸೋಂಕು ಮತ್ತೆ ಸೋಂಕದಂತೆ ಸ್ವಲ್ಪ ಮಟ್ಟಿಗೆ ರಕ್ಷಣೆ ಸಿಗುತ್ತದೆ ಎಂದು ತಿಳಿಸಿದೆ. ಆದರೆ ಅವು ಬೇರೆ ರೋಗಾಣುಗಳಿಗೆ ಮೊದಲಿಗಿಂತಲೂ ಹೆಚ್ಚು ಸೂಕ್ಷ್ಮವಾಗುತ್ತವೆ. ಇದನ್ನರಿತೋ ಏನೋ, ಬೇರೆ ಸೋಂಕು ಎದುರಾದಾಗ ಸ್ವಚ್ಛತಾ ಕರ್ಮಿಗಳು ಬೇರೆಯೇ ಆಟ ಕಲಿಯುತ್ತವೆ. ಇನ್ನೊಂದು ಹೊಸ ಸೋಂಕಿನಿಂದ ಪೀಡಿತವಾದ ಇರುವೆ ಇದ್ದರೆ ಅವು ಸವರಿ ತಡವಿ ಮಾಡುವುದನ್ನು ಕಡಿಮೆ ಮಾಡಿ ವಿಷಗಳನ್ನು ಹೆಚ್ಚೆಚ್ಚು ಹಚ್ಚುತ್ತವೆ. ಹೀಗೆ ಈ ಸ್ವಚ್ಛತಾ ಕರ್ಮಿ ಇರುವೆಗಳು ಅಪಾಯವಿಲ್ಲದ ಆರೈಕೆಯನ್ನು ನೀಡುತ್ತವೆ ಎನ್ನುತ್ತಾರೆ ಈ ಸಂಶೋಧಕರು. ಇರುವೆಗಳು ಹೀಗೆ ತಮ್ಮ ರೋಗ ಪ್ರತಿರೋಧದ ಸ್ಥಿತಿಗೆ ತಕ್ಕಂತೆ ಹಾಗೂ ರೋಗಾಣುವಿಗೆ ತಕ್ಕಂತೆ ತಮ್ಮ ನಡತೆಯನ್ನು ಬದಲಿಸಿಕೊಳ್ಳುವುದು ಅದ್ಭುತವೇ ಸರಿ. ಜೇನುಣಗಳು ಹಾಗೂ ಇರುವೆಗಳಿಗೆ ಹೋಲಿಸಿದರೆ ರೋಗಗಳ ಅಧ್ಯಯನದ ವಿಷಯದಲ್ಲಿ ಸಮಾಜಜೀವಿ ಕಣಜಗಳನ್ನು ನಿರ್ಲಕ್ಷಿಸಲಾಗಿದೆ ಎನ್ನಬಹುದು. ಬಹುಶಃ ಅವುಗಳ ಗೂಡಿನ ಗಾತ್ರ ಪುಟ್ಟದಾಗಿರುವುದರಿಂದ ಇರಬಹುದೇನೋ. ಆದರೆ ನನ್ನ ವಿದ್ಯಾರ್ಥಿನಿ ನಿತಿಕಾ ಶರ್ಮಾ ಈ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಗಳನ್ನಿಟ್ಟಿದ್ದಾಳೆ ಎನ್ನಲು ಖುಷಿಯಾಗುತ್ತದೆ. ನನ್ನ ಬಹುತೇಕ ವಿದ್ಯಾರ್ಥಿಗಳಂತೆಯೇ ನಿತಿಕಾ ಕೂಡ ಭಾರತೀಯ ಕಾಗದದ ಕಣಜ ಎಂದು ಹೆಸರಾದ ರೋಪಾಲಿಡಿಯಾ ಮಾರ್ಜಿನೇಟಾವನ್ನು ಅಧ್ಯಯನ ಮಾಡುತ್ತಿದ್ದಾಳೆ. ಆದರೆ ಅವಳದ್ದೇ ಆದೊಂದು ಹಾದಿಯನ್ನು ರೂಪಿಸಿಕೊಂಡಿದ್ದಾಳೆ. ಗೂಡಿನಲ್ಲಿ ಇರುವ ಪ್ರತಿಯೊಂದು ಕಣಜಕ್ಕೂ ಅದರದ್ದೇ ಆದ ಪ್ರೀತಿಯ ಜಾಗವೇನಾದರೂ ಇರಬಹುದೋ ಎಂದು ನಿತಿಕಾಗೆ ಸಂದೇಹವಾಯಿತು. ಈ ಬಗ್ಗೆ ನನಗೆ ಅನುಮಾನವಿತ್ತು. ಆದರೆ ಅವುಗಳಿಗೆ ಹೀಗೆ ನಿರ್ದಿಷ್ಟ ಜಾಗದ ಬಗ್ಗೆ ಪ್ರೇಮವಿದೆ ಎಂದು ನಿತಿಕಾ ನಿರೂಪಿಸಿದಳು. ಕಣಜಗಳ ಹಲವಾರು ಗೂಡುಗಳ ವಿಡಿಯೋ ಚಿತ್ರಗಳನ್ನು ತೆಗೆದು ಅವುಗಳಲ್ಲಿನ ಒಂದೊಂದು ಕಣಜವೂ ಕೂರುವ ಸ್ಥಾನವನ್ನು 3 ದಿನಗಳ ಕಾಲ ಪ್ರತಿ 6 ನಿಮಿಷಕ್ಕೊಮ್ಮೆ ಎಂದು ಗಮನಿಸಿದಳು. ಆನಂತರ ಇವಳು 50% ಗೂಡಿನ ದಟ್ಟಣೆಯ ನಕ್ಷೆಯನ್ನು ರಚಿಸಿದಳು. ಈ ನಕ್ಷೆಗಳು ಗೂಡಿನಲ್ಲಿರುವ ಕಣಜಗಳು ಎಲ್ಲಿ ತಮ್ಮ ಸಮಯದ ಅರ್ಧವನ್ನು ಕಳೆಯುತ್ತವೆ ಎಂದು ನಮೂದಿಸುತ್ತದೆ. ಕಣಜಗಳು ಹೋಗುವ ಸ್ಥಾನ ಎರ್ರಬಿರಿಯಾಗಿರುವುದಿಲ್ಲವೆಂದು, ಇದು ಅವುಗಳ ಆಹಾರನ್ವೇಷಣೆಯ ಸಕ್ಷಮವಾಗಿರುವಂತೆ ಯೋಜಿತವಾಗಿರುತ್ತದೆ ಎಂದು ನಾನು ನಿರೀಕ್ಷಿಸಿರದಿದ್ದ ಫಲವನ್ನು ನಿತಿಕಾ ತಿಳಿಸಿದಳು. ಅದೇ ಸಮಯದಲ್ಲಿ ಇವು ಸಂಘಟಿತ ರೋಗ ಪ್ರತಿರೋಧವನ್ನು ಹೆಚ್ಚಿಸುವಂತೆಯೂ ಇರುತ್ತವೆ. ಈಕೆಯ ಈ ಫಲಿತಾಂಶಗಳಲ್ಲಿ ನನ್ನನ್ನು ಅಚ್ಚರಿಗೊಳಿಸಿದ ಅಂಶವೇನೆಂದರೆ, ರಾಣಿ ಜೇನುಗಳು ಕಾರ್ಮಿಕರ ಜೊತೆಗೆ ಸಂಪರ್ಕವನ್ನು ಕಡಿಮೆ ಮಾಡಿಕೊಳ್ಳುವುದು, ಅದರಲ್ಲಿಯೂ ಅದು ಆಹಾರನ್ವೇಷಣೆಗೆಂದು ಹೋಗಿ ಬಂದ, ಅದರಿಂದಾಗಿ ಸೋಂಕು ಹೊತ್ತು ತಂದಿರಬಹುದಾದ ಕಣಜಗಳ ಜೊತೆಗೆ ಸಂಪರ್ಕವನ್ನು ಕಡಿಮೆ ಮಾಡಿಕೊಳ್ಳುತ್ತವೆ. 2007 ಪ್ರಕಟವಾದ ಪ್ರಮುಖ ಪ್ರಬಂಧವೊಂದರಲ್ಲಿ ಜರ್ಮನಿಯ ಸಿಲ್ವಿಯಾ ಕ್ರೀಮರ್, ಡೆನ್ಮಾರ್ಕಿನ ಸೋಫಿ ಆರ್ಮಿಟೇಜ್ ಮತ್ತು ಸ್ವಿಟ್ಜರ್ಲೆಂಡಿನ ಪಾಲ್ ಶ್ಮೀಡ್ ಹಂಪೆಲ್ ಸಾಮಾಜಿಕ ರೋಗ ಪ್ರತಿರೋಧ ಎನ್ನುವ ಪರಿಕಲ್ಪನೆಯನ್ನು ಪರಿಚಯಿಸಿದ್ದಾರೆ. ಈ ಸಾಮಾಜಿಕ ರೋಗ ಪ್ರತಿರೋಧ ಎನ್ನುವುದು ಈಗ ಬಲು ಬಿಸಿಬಿಸಿಯಾದ ಸಂಶೋಧನಾ ಸಾಮಗ್ರಿಯಾಗಿಬಿಟ್ಟಿದೆ. ಆದರೆ ಎಲ್ಲರೂ ಈಗ ಇದನ್ನು ಸಾಮಾಜಿಕ ಪ್ರತಿರೋಧ ಎಂದು ಬಿಡುತ್ತಿದ್ದಾರೆ ಎಂಬ ದೂರು ಈ ಸಂಶೋಧಕರದ್ದು. ನನ್ನ ಮಟ್ಟಿಗೆ ಹೀಗೆ ಈ ಪದ ಬಳಕೆಯಾಗುತ್ತಿರುವುದು ಅದರ ಫಲಪ್ರದತೆಗೆ ಸಾಕ್ಷಿ. ಸಾಮಾಜಿಕ ರೋಗ ಪ್ರತಿರೋಧದ ಬಗ್ಗೆ ಇತ್ತೀಚಿನ ಸಂಶೋಧನೆಗಳು ವ್ಯಕ್ತಿಗತವಾದ ರೋಗ ಪ್ರತಿರೋಧ ಹಾಗೂ ಸಾಮಾಜಿಕ ಪ್ರತಿರೋಧಗಳ ನಡುವೆ ಇರುವ ಹಲವು ಸಾಮ್ಯತೆಗಳನ್ನು ತೋರಿಸಿಕೊಟ್ಟಿವೆ. ಇದರಲ್ಲಿ ಎದ್ದು ತೋರುವಂತಹ ಸಮಾನತೆ ಎಂದರೆ ಆರೈಕೆ ಹಾಗೂ ಸಾವಿನ ನಡುವಣ ವೈರುಧ್ಯ. ಮೊದಮೊದಲಿಗೆ ಸಾಮಾಜಿಕ ಪ್ರತಿರೋಧವು ವೈಯಕ್ತಿಕ ರೋಗ ಪ್ರತಿರೋಧದಂತೆಯೇ ಸೋಂಕು ತಗುಲಿ ಹರಡುವುದನ್ನು ತಡೆಯಲು ಪ್ರಯತ್ನಿಸುತ್ತದೆ. ಬಹುತೇಕ ಸಂದರ್ಭಗಳಲ್ಲಿ ಇಷ್ಟೇ ಸಾಕು. ಆದರೆ ಈ ಸೋಂಕು ಈ ಆರಂಭದ ರಕ್ಷಣೆಯನ್ನು ಭೇದಿಸಿದಾಗ ಸಾಮಾಜಿಕ ಪ್ರತಿರೋಧವು ವೈಯಕ್ತಿಕ ಪ್ರತಿರೋಧದಂತೆಯೇ ದಿಕ್ಕು ಬದಲಿಸಿ ಸೋಂಕಿದ ವ್ಯಕ್ತಿಗಳನ್ನು ಪ್ರತ್ಯೇಕಿಸಿ ಅವರನ್ನು ದೂರವಿಡುವುದಕ್ಕೆ ನೋಡುತ್ತದೆ. ಆರೈಕೆ ಸಾಧ್ಯವಿಲ್ಲದಿದ್ದರೆ ಕೊಲ್ಲಲು ಪ್ರಯತ್ನಿಸುತ್ತದೆ. ಕೀಟ ಸಮಾಜದಲ್ಲಿ ಕಾಣುವ ಈ ಆತಿಥೇಯ ಹಾಗೂ ಪರಜೀವಿಗಳ ಜಟಿಲವಾದ ಸಂಬಂಧ ವಿಸ್ಮಯಕಾರಿಯಷ್ಟೇ ಅಲ್ಲ, ಮನುಷ್ಯರಿಗೂ ಪ್ರಸ್ತುತ ಎನ್ನುವುದನ್ನು ನೀವೆಲ್ಲರೂ ಒಪ್ಪುತ್ತೀರೆಂದು ನನಗೆ ವಿಶ್ವಾಸವಿದೆ. ಇತರೆ ಜೀವಿಗಳು ರೋಗಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತವೆನ್ನುವುದನ್ನು ತಿಳಿಯುವ ಕುತೂಹಲ ಮನುಷ್ಯನಿಗೆ ಇದೆ ಎಂದು, ಆತ ಅದರಿಂದ ಕಲಿತ ಅರಿವನ್ನು ತನ್ನ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳುವಷ್ಟು ಬುದ್ಧಿವಂತನಾಗಲಿ ಎನ್ನುವುದೇ ನನ್ನ ಆಶಯ. ಇದು ಇಂದಿನ ಜಾಣ ಅರಿಮೆ. ಆಂಗ್ಲ ಮೂಲ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್, ಅನುವಾದ ಶ್ರೀ ಕೊಳ್ಳೆಗಾಲ ಶರ್ಮಾ, ಜಾಣಧ್ವನಿ ಡಾಕ್ಟರ್ ಜೆ ಆರ್ ಮಂಜುನಾಥ. ಮೂಲ ಪಾಠ ದಿ ವೈರ್ ಸೈನ್ಸ್ ಜಾಲಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು.
ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.